ಸುಖವಾಗಿರ್ಬೋದಲ್ಲ, ಅನುಕೂಲ ಮಾಡಿಕೊಳ್ಳಿಲ್ಲ ನಮಗೆ. ಈಗ ಒಂದು ಶಾಸ್ತ್ರದ ವಿಷಯ ಏನಪ್ಪ, ದುಃಖ ನಿವೃತ್ತಿ ಆಗಬೇಕು, ಸುಖ ಬರಬೇಕು. ಹೌದಲ್ಲ, ನಿಮಗೆ ವ್ರತ ಉಪವಾಸ ಮಾಡೋ ದುಃಖ ತಪ್ಪಿಸಿದ್ವಿ ನಾವು, ಮತ್ತೆ ಕಣ್ಕಂಡಲ್ಲಿ ತಿನ್ನೋ ಅನುಕೂಲ ಮಾಡಿಕೊಟ್ಟಿವಿ, ಇನ್ನೇನು ಬೇಕು ಅದಕ್ಕಿಂತ? ಅದೇ ನಮ್ಮ ಶಾಸ್ತ್ರದ ವಿಷಯ ಅಂತ ಹೇಳಿದೆ. ನಮ್ಮ ಶಾಸ್ತ್ರದ ವಿಷಯ ಅನ್ನೋದು ಇಷ್ಟೇ. ಇವತ್ತು ಆದರೆ ಮಾತೆಲ್ಲ ಹಾಗೆ ಇರೋದು, ಏನು ಹೇಳಿದ್ರು ಕೂಡ ಏನಿರಬೇಕು ಅವರಿಗೆ, ಸುಖ ಅಂತ ಕಾನ್ಸೆಪ್ಟೇ ಒಂಥರ ಪರ್ವರ್ಟೆಡ್ ಕಾನ್ಸೆಪ್ಟ್. ಅವರು ಏನೋ ಮಾಡೋದು ಸುಖ ಅಂತ ಹೇಳ್ಕೊಡು, ಅಷ್ಟಕ್ಕೋಸ್ಕರವೇ ಡೈವರ್ಸ್ ಆಗಿದೆ ಗೊತ್ತಾ ನಿಮಗೆ? ಏನು ಕಾರಣ ಕೇಳಿದ್ರೆ ಇಲ್ಲಿ ಹೋಟ್ಲಿಗೆ ಬರೋದಿಲ್ಲ, ನಮ್ಮ ಗಂಡ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾನು ಇಷ್ಟಪಡೋದಿಲ್ಲ. ಈ ಕೋರ್ಟ್ಗಳು ಎಂಥದ್ದು ಅದನ್ನು ಸ್ಯಾಂಕ್ಷನ್ ಮಾಡೋ ಕಾಲ ಬಂದುಬಿಟ್ಟಿದೆ. ಅವಕ್ಕೂ ಕೂಡ ಅರ್ಥ ಆಗೋದ್ರೆ ಏನು ಮಾಡ್ತಾರೆ ಅವರು? ಹಾಗಿದ್ರೆ ತಪ್ಪ ಬಂಧನ ಮಾಡ್ತೀಯಲ್ಲ, ಬಿಟ್ಬಿಡಾಗಿತ್ತು. ಯೋಚನೆ ಮಾಡಬೇಕು, ಎಣ್ಣೆ ಕುಡಿಲಕ್ಕೆ ಬಿಡೋದಿಲ್ಲ, ಇದು ಮಾಡೋಕ್ಕೆ ಬಿಡೋದ, ಏನರ್ಥ ಅದಕ್ಕೆ? ಒಳ್ಳೇದೇ ಕೆಟ್ಟದಾದ ಎಕ್ಚುಲ್ ನಡೆದಿರಬೇಕಲ್ಲ ಕೂಡ ಗೊತ್ತಾ, ಸಿಕ್ಕಲ್ಲಿ ಬರೋದು ಹೀಗೆ ಮಾಡಿ. ಮನೆಯಲ್ಲಿ ಎಲ್ಲ ಮನೆಯಲ್ಲಿ ತೊಂದರೆ, ಏನಲ್ಲಿ ಏನೂ ತೊಂದರೆ ಇಲ್ಲ, ಬಟ್ ಹೊರಗಡೆ ತಿನ್ಬೇಕು ನಾವು. ತಿನ್ಬೇಕು, ಫ್ರೆಂಡ್ಸ್ ಹೇಳ್ಬೇಕು ಹೋಗಿದ್ವಿ ಅಂತೇಳಿ, ಅವರ ಹೊಟ್ಟೆ ಹುರ್ಕೊಂಡು ಸಾಯ್ಬೇಕು. ಏನೇನೋ ಕಲ್ಪನೆಗಳು, ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ತಿಂದ್ವಿ, ಅಷ್ಟೇ ತಿಂದ್ವಿ. ಅದು ಏನು ಸುಖ, ಅದು ಏನಿದೆ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಸುಖ ಅಂತ ಯಾರು ಹೇಳಿದ್ರು ಫಸ್ಟ್? ಇವರಿಗೆ ಯಾರೋ ಹೇಳಿದ್ದಕ್ಕೆ ಇವನು ಮಾಡಲು ಶುರು ಮಾಡ್ತಾ. ಎಷ್ಟೋ ತಪ್ಪುಗಳು ಮನುಷ್ಯ ಮಾಡೋದು ಇವತ್ತು, ಅವ್ರು ಮಾಡ್ದ ಇವ್ರು ಮಾಡ್ದ ಅನ್ನೋದು ಅವ್ರು ಏನೋ ಹೇಳಿದ್ಮೆಯಿಂದ ಹೇಳ್ಕೊತಾರೆ. ಅದು ಇವ್ರೇನು ಮಾಡ್ತಾರೆ, ಆ ತಪ್ಪು ಅಂತ ಅರ್ಥ ಮಾಡ್ಕೊಡ್ದಾರೆ, ಅಯ್ಯೋ ಅದು ನಮಗಿಲ್ವಲ್ಲ ಅಂತ ಕೊರಗಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ಏನೋ ಅನ್ಯಾಯದ ಮಾರ್ಗ ಹಿಡಿತಾರೆ, ಬರೀ ಗಲಾಟೆ ಮಾಡ್ಕೊತಾರೆ, ಮನೆ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸುಖದ ಕಾನ್ಸೆಪ್ಟೇ ಬೇರೆ. ಕಷ್ಟಪಟ್ಟು ಓದೋನು ಕಂಡ್ರೆ ಇವತ್ತು ಕೂಡ ಓದದೇ ಇರೋ ತಮಾಷೆ ಮಾಡ್ತಾರೋ ಇಲ್ಲ, ಬುಕ್ ವರ್ಮ್ ಅಂತ ಕರೀತಾರೆ. ಓದು ಅಂದರೆ ಅವ್ನಿಗೆ ಗೊತ್ತು, ಅವನಿಗೆ ಓದೋದ್ರಿಂದ ಪಾಸ್ ಆಗ್ತಾರೆ ಎಲ್ಲ ಗೊತ್ತು ಅವನಿಗೆ. ಇಷ್ಟ ಆದರೂ ಕೂಡ ನಮ್ಮಂತೆ ಹಾಕಿರೋದಿಲ್ಲ, ಆ ಥರ ಯೋಚನೆ ಮಾಡ್ತಾರೆ. ಇವೆಲ್ಲ ರಿಸಲ್ಟ್ ಬಂದಿವೆದಾರ, ಇವೆಲ್ಲ ಏನು ಪ್ರತ್ಯಕ್ಷ ಸಿದ್ಧ. ಇದು ಓದ್ದವನಿಗೆ ರ್ಯಾಂಕ್ ಬರೋದು, ಕೆಲಸ ಸಿಗೋದು, ಸುಖವಾಗಿರೋ ಕಣ್ಣಿಗೆ ಕಂಡಿದೆ. ಇದು ಇಷ್ಟಾದ್ರೂ ಎಷ್ಟು ಜನ ಓದ್ತಾರೆ, ಎಷ್ಟು ಜನ ಓದೋದಿಲ್ಲ ತಾರೆ, ಆ ಕಷ್ಟ ನಮಗೆ ಅದಕ್ಕೆ ಅಂತ ಹೇಳೋರಿಲ್ಲ. ಅದೇ ರೀತಿಯೇ ಶಾಸ್ತ್ರದಲ್ಲೂ ಕೂಡ ಇವತ್ತು ಲೌಕಿಕ ಓದನ್ನೇ ಸರಿಯಾಗಿ ಓದೋರನ್ನ ಕಂಡ್ರೆ ಹೇಗೆ ಅಪಹಾಸ್ಯ ಮಾಡ್ತಾರೋ, ಶಾಸ್ತ್ರ ಓದೋರನ್ನ ಕಂಡು ಅಪಹಾಸ್ಯ ಮಾಡ್ತಾರೆ. ಹೌದಲ್ಲ, ಎರಡು ಕಾಮನ್. ಈ ಲೋಕದಲ್ಲಿ ಸರಿಯಾಗಿ ಓದ್ದವನು ಹೇಗೆ ಬಾರಿ ಮುಂದೆ ಬರ್ತಾನೋ, ಶಾಸ್ತ್ರ ಓದೋ ಮುಂದೆ ಬರ್ತಾ, ಅವ್ರು ಗೊತ್ತಿಲ್ಲ ಅವರಿಗೆ. ಅವರೇನು ಆ ಕಾಲಕ್ಕೆ ಸುಖ ಪಡೆಯ ಯೋಚನೆ ಮಾಡ್ತಾರೆ, ಮುಂದೆ ಯೋಚನೆ. ಅದಕ್ಕೇನೆ ಅಪ್ಲೈ ಮಾಡಬೇಕು, ಸರಿಯಾಗಿ ತಿಳಿಸ್ಬೇಕಾದ್ರೆ. ಸಾರಾಸಾರ ವಿವೇಕನ ಹೆಣತ ಬೆಂಕಿ ಸುಡುತ್ತೆ ಅಂತ ಅವ್ನಿಗೆ ಗೊತ್ತಾದ್ರೆ ಬೆಂಕಿ ಮುಟ್ಟಕ್ಕೆ ಹೋಗೋದಿಲ್ಲ. ಮತ್ತು ಬೆಂಕಿ ಸುಟ್ಟರೆ ವಾಸಿ ಆಗುತ್ತೆ, ಮನಸ್ಸು ಕೆಟ್ಟರೆ ವಾಸಿ ಆಗುತ್ತೆ, ಅದನ್ನೆಲ್ಲ ಹೇಳಬೇಕು ಸರಿಯಾಗಿ. ಚಿಕ್ಕ ಮಕ್ಕಳಿಗೆ ಅಂತ ಹೇಳೋ ರೀತಿಯಲ್ಲಿ ಹೇಳಿ ಏನು ಮಾಡ್ತಾರೆ ಅವರು? ಪ್ರತಿ ದೊಡ್ಡವರಾದ್ಮೇಲೆ ಅತ್ಯಂತ ತಲೆ ಕೆಟ್ಟೋಗಿರುತ್ತೆ, ಸರಿ ಮಾಡೋದು ಕಷ್ಟ. ಪ್ರಣೀತುಶ್ಚ ಧರ್ಮಾದಿ ಸದ್ಭಾವ ಭ್ರಮ ಉಪರುದ್ಧ ವಿಷಯ ಸುಖ ಅವಾಪ್ತಿಶ್ಚ ಪ್ರಣೀತುಶ್ಚ ಲೋಕೋಪಕಾರ. ಆಗ ನೋಡಪ್ಪ, ಕೇಳಿದವರಿಗೆಲ್ಲ ಎಷ್ಟು ಅನುಕೂಲ ಆಯಿತು, ವ್ರತ ಉಪವಾಸಗಳ ಕಷ್ಟ ಬಿಡಿಸಿದ್ವಿ, ಸಿಕ್ಕಲ್ ತಿನ್ನೋ ಅನುಕೂಲ ಮಾಡಿಕೊಟ್ವಿ, ಎರಡೂ ಆಯ್ತಲ್ಲ ಅಂತ ಕೇಳಿದ. ಅದು ನಿನಗೇನು ಬಂತಪ್ಪ ಅಂತ ನಮ್ಮ ಪ್ರಶ್ನೆ. ಈಗ ಆಯ್ತು, ಕೇಳಿದವ್ರು ಏನು ಹಾಗೆ ಮಾಡ್ತಾರೆ, ನಿನಗೇನು ಬಂತು ಅಂದರೆ ಲೋಕೋಪಕಾರ, ಎಂತ ಲೋಕೋಪಕಾರ ಮಾಡಲಿಲ್ವಾ, ಅದೇ ನಮ್ಮ ಪುಣ್ಯ ಅಂತ ಹೇಳಿದ. ಉಪಕರ್ತಾರಂತೆ ಪ್ರತ್ಯುಪ ಕೊರುವಂತೆ ಲೋಕಾಹ ಇತಿ. ನಾವು ಉಪಕಾರ ಮಾಡಿದ ಮೇಲೆ ಜನ ಏನು ಮಾಡ್ತಾರೆ, ನಮಗೆ ಪ್ರತ್ಯುಪಕಾರ ಮಾಡ್ತಾರೆ, ಅದೇ ಪ್ರಯೋಜನ ಅಂತ ಹೇಳಿದ. ಅಂದರೆ ಚಾರ್ವಾಕ, ನಾವೇನು ಆರೋಪ ಮಾಡಿದ್ವಿ ಚಾರ್ವಾಕನಿಗೆ, ನಿನ್ನ ಸಿದ್ಧಾಂತಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಅಂತ ಇಲ್ಲೇ ಇಲ್ಲ, ನೀನೊಬ್ಬ ಸಿದ್ಧಾಂತನೇ ಅಲ್ಲ ಅಂದರೆ ನಾನು ಸಿದ್ಧಾಂತಿ ಹೌದು, ಧರ್ಮಾದಿಗಳಿಲ್ಲ ಅಂತ ಹೇಳಿದ್ರೆ ನನ್ನ ಸಿದ್ಧಾಂತ. ಆ ಮೂಲಕ ಪ್ರಯೋಜನ ಏನು ಅಂದರೆ ಜನಗಳ ದುಃಖವನ್ನು ಬಿಡಿಸೋದು, ಸುಖವನ್ನು ತಂದುಕೊಡೋದು ನನ್ನ ಪ್ರಯೋಜನ. ನನಗದಿನಿಂದ ಏನು ಪುಣ್ಯ ಬಂತು ಅಂದರೆ ಲೋಕೋಪಕಾರ ಮಾಡಿದ ಪುಣ್ಯ ಬಂತು. ಅಲ್ಲ, ಉಪಯೋಗ ಏನಾಯಿತು ಅಂದರೆ ಪ್ರತ್ಯುಪಕಾರ ಮಾಡ್ತಾರಲ್ಲ, ಅದೇ ನನ್ನ ಬಂಡವಾಳ ಅಂತ ಹೇಳಿದ. ಇಷ್ಟು ಕೂಡ ಆಚಾರ್ಯರೆಲ್ಲ ವಿಸ್ತಾರವಾಗಲ್ಲಿ ಹೇಳ್ತಾರೆ. ರಚತೆ ಏನು ಲೋಕೋಪಕಾರ, ಪರಸ್ಪರ ಹಿಂಸಾದಿನ ಆನತ್ತಕ್ಕೆ ಶಿವ ಪ್ರಾಪ್ತಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅದಾದರೆ ಓದ್ಬೇಕು, ಇನ್ನು ಓದಿಬಿಟ್ಟು ತತ್ವಜ್ಞಾನ ಮೊದಲನೇ ಭಾಗ ಓದ್ತಾ ಹೋಗಿಬಿಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇನು ಅದು ಹೆಚ್ಚಿಲ್ಲ, ಒಂದು ಎರಡು ಪ್ಯಾರ ಇದೆ ಅಷ್ಟೇ. ಫಸ್ಟ ಓದಿಬಿಟ್ರೆ ಎಷ್ಟೋ ಪದಗಳು ಇದು ನಿಮ್ಮ ಐಡಿಯಾ ಬಂದ್ಬಿಡತ್ತ. ಆಗ ಅದನ್ನು ಓದಿ ಇದು ಗಟ್ಟಿ ಆಗುತ್ತೆ, ಇದ್ರೆ ಅದು ಗಟ್ಟಿ ಆಗುತ್ತೆ. ಅದನ್ನು ಒಂದಕ್ಕೊಂದು ಯಾವಾಗ ಏನು ಮಾಡ್ತಾ ಇರಬೇಕೋ ಉಪಯೋಗ ಮಾಡ್ಕೋತಾ ಇರಬೇಕು. ಈಗ ಮಗ್ಗಿ ಕಲ್ತಿರ್ತೀರಿ ಚಿಕ್ಕ ವಯಸ್ಸಿನಲ್ಲಿ, ಎಷ್ಟು ಉಪಯೋಗ ಆಗುತ್ತದ, ಎಷ್ಟು ಕಡೆ ಅಪ್ಲೈ ಆಗುತ್ತೆ ಆ ಥರ. ಇದೆಲ್ಲ ಶಾಸ್ತ್ರ ಅಂದರೆ ಎಲ್ಲ ಕಡೆ ಉಪಯೋಗ ಆಗತಕ್ಕಂಥದ್ದು. ಆದ್ದರಿಂದ ಓದಿ ಬಿಡಬಾರ್ದು, ಅವತ್ತಿಂದ ಅವತ್ತಿಗೆ ಅದನ್ನು ಪಾರಾಯಣೆ ಮಾಡಿಬಿಡೋದು. ಪ್ರೇರಿತ ಸಂಘ ಬಂದಾಗ ಇಲ್ಲಿ ರೆಫರೆನ್ಸ್ ಅಂತ ಕ್ರಾಸ್ ಹುಡುಕೋದು, ಹಾಗೆಲ್ಲ ಮಾಡಿದರೆ ಬಲಬೇಗ ವಿಷಯಗಳೆಲ್ಲ ದೃಢವಾಗುತ್ತೆ. ನಿರಾಕರೋತಿ, ಇದು ಚಾರ್ವಾಕರ ವಾದ, ಅದಕ್ಕೆ ಉತ್ತರ ಕೊಡ್ತಾರೆ. ನಾಯಿತಿ ಏವಂ ವದತ ಧರ್ಮಾಧ್ಯ ಭಾವೋಪಿನ ಶಾಸ್ತ್ರ ವಿಷಯತ್ವೇನ ಶಕ್ಯತೆ ವಕ್ತುಂ. ಇಮ್ಮಿಡಿಯೇಟ್ ಉತ್ತರ, ಧರ್ಮವನ್ನು ಹೇಳೋದು ಪ್ರಮಾಣ ಇಲ್ಲ ಅಂತ ಹೇಳ್ತೀಯಲ್ಲ ನೀನು, ಹಾಗಿದ್ದರೆ ಧರ್ಮ ಇಲ್ಲ ಅಂತ ಹೇಳೋದಕ್ಕೂ ಪ್ರಮಾಣ ಇಲ್ಲ. ಅರ್ಥ ಆಯ್ತಾ? ಧರ್ಮ ಇದೆ ಅಂತ ಹೇಳೋದು ಪ್ರಮಾಣ ಇಲ್ಲ ಅಂತ ವಾದ ಮಾಡೋದಾದರೆ, ಧರ್ಮ ಇಲ್ಲ ಅಂತ ಹೇಳೋದಕ್ಕೆ ಏನು ಪ್ರಮಾಣ ಇದೆ, ಏನು ಪ್ರಮಾಣ ಕೊಡ್ತೀನಿ ನೀನೀಗ? ಅದು ಎಷ್ಟು ಸಿಂಪಲ್ ಅಂದರೆ, ಒಬ್ಬ ಕುರುಡ ಇದ್ದಾನೆ ಅಂತ ತಿಳ್ಕೊಬೋಣ, ಅವನಿಗೇನಿಲ್ಲ ಈಗ ಈ ರೂಪ ಸರಿ ಇಲ್ಲ, ಗೊತ್ತಾಯ್ತಾ? ಈ ರೂಪ ಸರಿ ಇದೆ ಅಂತ ಎರಡು ಹೇಳಿದ್ರು ತಪ್ಪೇ ಅವನು. ಗೊತ್ತಾಯ್ತಾ, ಇದು ಸರಿ ಇದೆ ಅಂತ ಹೇಳಿದ್ರು ತಪ್ಪು, ಇದು ಸರಿ ಇಲ್ಲ ಅಂದ್ರೂ ತಪ್ಪು. ಯಾತಕ್ಕೆ? ಅವನಿಗೆ ಕಣ್ಣೇ ಇಲ್ಲ. ಫಸ್ಟ್ ಆಫ್ ಆಲ್ ಕಣ್ಣೇ ಇಲ್ಲದ ಅವನು ಕರೆದು 100 ಜನ ಕರೆದು ಬಿಟ್ಟು ಯಾವ ವಿಷಯ ಏನು ಹೇಳ್ತೀನಿ ಈಗ, ಬಿಡಿನ ಕೆಂಪು ಅಂದ್ರೆ ಗೊತ್ತಾಯ್ತಾ ನಿಜವಾಗ್ಲೂ ಏನ್ ಹೇಳ್ಬೇಕು ಅವನು? ನನಗೆ ಗೊತ್ತಿಲ್ಲ, ನನ್ನ ಕಣ್ಣೇ ಕಾಣೋದಿಲ್ಲ ಅಂತ ಹೇಳ್ಬೇಕು ಹೊರತು ಏನು ಉತ್ತರ ಕೊಡಬಾರದು. ಅವನ ಕೇಳಿ ಬಾ ಏನೋ ತಪ್ಪು ಉತ್ತರ ಹೇಳಿಸ್ಬಿಟ್ಟು ನೋಡಿದ್ರೆ ಇಷ್ಟರ ಉತ್ತರ ಹೇಳ್ತಾರೆ, ಅದರಿಂದ ಅವ್ರು ಸರಿ ಅಂತ ಹೇಳಬಾರ್ದು. ಯಾಕೆಂದ್ರೆ ಏನಿಲ್ಲ, 1000 ಜನ ಕಣ್ಣಿಲ್ದವ್ರು ಹೇಳಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ, ಒಬ್ಬ ಕಣ್ಣಿರೋನು ಹೇಳಿದ್ರು ಬೆಲೆ ಇದೆ. ಅರ್ಥ ಅಜ್ಞಾನಿಗಳು 1,000,000,000,000 ಜನ ಹೇಳಿದ್ರು ಪ್ರಯೋಜನ ಇಲ್ಲ, ಜ್ಞಾನಿಗಳು ಒಬ್ಬ ಹೇಳಿದ್ರು ಪ್ರಯೋಜನ ಇದೆ. ಇದೆಲ್ಲರಂತೇನೆ ಅರ್ಥ ಮಾಡ್ಕೊಡದೇನೆ. ಇವತ್ತು ಶೇಖಾಸಿ ಮಾಡೋಕೋ ಬಿಡೋಕೋ ಅಂತ ಕೇಳಿದರೆ ಶೇಕ್ಸ್ಪಿಯರ್ ಏನು ಹೇಳ್ತಾರೆ, ಅವ್ರು ಶೇಕ್ಸ್ಪಿಯರ್ ಹೇಳ್ತಾರೆ ಪಾಪ ಅದ್ರ ಬಗ್ಗೆ, ಆ ಸಂಬಂಧಪಟ್ಟ ವಿಚಾರ ಅಲ್ಲೇ ಅವನು. ಯಾವುದೋ ರೋಗದ ಬಗ್ಗೆ ಇಂಜಿನಿಯರ್ ಹೇಳ್ತಾನೆ, ಇದೇ ಸಂಬಂಧಪಟ್ಟದಿದ್ದ ವಿಚಾರ. ಅವ್ನು ಕೇಳೋದಕ್ಕೆ ಹೋಗ್ಬೋದು, ಅವ್ನು ಹೇಳಬಾರ್ದು ಕೇಳೋಕೆ ಕೊಡು. ಯಾಕಂದ್ರೆ ಇಂಜಿನಿಯರ್ ಈ ಜ್ಞಾನ ಇಲ್ಲ ಅವನಿಗೆ, ಡಾಕ್ಟ್ರಿಗೆ ಈ ಜ್ಞಾನ ಇಲ್ಲ, ಧರ್ಮಾಧರ್ಮದ ಜ್ಞಾನ ಯಾರಿಗಿಲ್ಲ, ಶಾಸ್ತ್ರ ಒಪ್ಪದೇ ಇರೋ ಯಾರಿಗೂ ಜ್ಞಾನ ಇಲ್ಲ. ಅದರಿಂದಾಗೇನೆ ತಿಳುವಳಿಕೆ ಇರೋರನ್ನು ಕೇಳಬೇಕು. ಅದಕ್ಕೆ ನೀನು ತಿಳುವಳಿಕೆ ಇಲ್ದವನು ಮಾತಾಡ್ತೀಯ ಅಂತ ಒಪ್ಲಕ್ಕಾಗತ್ತಾ? ಏವಂ ಮದತ ಧರ್ಮಾದ್ಯ ಭಾವೋಪಿನ ಶಾಸ್ತ್ರ ವಿಷಯತ್ವೇನ ಶಕ್ಯತೆ ಒಪ್ತು. ಸೊ ಧರ್ಮನನ್ನ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಸಮಸ್ಯೆ ಎಷ್ಟು ನೀನು ಮುಂದಿಡ್ತೀಯೋ, ಧರ್ಮಾದಿಗಳ ಅಭಾವ ಹೇಳೋದಕ್ಕೂ ಕೂಡ ಪ್ರಮಾಣಗಳಿಲ್ಲ. ಪ್ರತ್ಯಕ್ಷ ಹೇಳೋದಾದ್ರೆ ಕಣ್ಣಿಗೆ ಕಾಣೋದಿಲ್ಲ ಪ್ರತ್ಯಕ್ಷ, ಅದೇ ರೀತಿಯಲ್ಲಿ ಅನುಮಾನ ಹೇಳೋದಾದ್ರೆ ಪ್ರಮಾಣ ಇಲ್ಲ, ಆಗ ಬಂದಿನ ಒಪ್ಪೋದಿಲ್ಲ, ಮುಗಿದೋಯ್ತಲ್ಲ ಅಲ್ಲಿ. ಸರ್ವಾಧಿಮತಸ್ಯ ಹೌದು ಹೌದು ಹೇಗೆ ಮೆಜಾರಿಟಿ ಅಂದ್ರೆ, ಇವತ್ತು ಸಾಮಾನ್ಯವನ್ನು ಹೇಳುತ್ತಾನೆ, ಲೋ ಲೆವೆಲ್ ತಗೊಂಡ್ಬಿಟ್ರೆ ಒಳ್ಳೊಳ್ಳೆ ವಿಚಾರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನಾಗ ಸಾಧ್ಯ ಆಗೋದಿಲ್ಲ. ಇವತ್ತು ಎಮ್ PhD ಒಳ್ಳೆ ಕೋರ್ಸ್ ಓದಲ್ಲೋ ಎಷ್ಟು ಜನ ಓದ್ತಾರ ಅವನ? ಯಾಕೆ ಕಷ್ಟವಾದ್ದನ್ನು ಕಷ್ಟಪಡೋಕ್ಕೆ ಇಷ್ಟಪಡೋದಿಲ್ಲ. ಇವತ್ತು 1ನೇ ಕ್ಲಾಸಿಗೆ ಎಷ್ಟು ಜನ ಇರ್ತಾರೆ, ಅವ್ರು ಪ್ರೈಮರಿ ಸ್ಕೂಲಿಗೆ ಎಷ್ಟು ಜನ ಇರ್ತಾರೆ, SLC ಎಷ್ಟು ಜನ ಇರ್ತಾರೆ, ಮೊನ್ನೆ ಬಂತಲ್ಲ 5-6 ಲಕ್ಷ ಜನ ಕೂತಿರ್ತಾರೆ. ಅದೇ MSc MA ಹಂಡ್ರೆಡ್ಸ್, ಕೆಲವು ಕಡೆ ಬರೀ ಹ್ಯಾಂಡ್ಫುಲ್, ಕೆಲವು ಕಡೆ ಒಬ್ಬರು ಹುಡುಗರು ಇರ್ತಾರೆ ಅಷ್ಟೇ, ಕೆಲವು ಕೋರ್ಸ್ ಒಬ್ಬರೇ ಇರ್ತಾರೆ. ಅದ್ರ ಮೇಲೆ ಹೋಗ್ತಾ ಏನಾಗುತ್ತೆ ಅಂದ್ರೆ ಕಷ್ಟ ಹೆಚ್ಚು ಪಡ್ಬೇಕಲ್ಲ, ಜನ ಇಷ್ಟಪಡೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ಏನ್ ಮಾಡ್ತಾರೆ ಅವರು, ಸರಿಯಾಗಿ ಏನು ಹೋಗ್ಬೇಕು ಅವರು, ನಮ್ ಕೈಯಲ್ಲಿ ಆಗ್ಲಿಲ್ಲ ಬಿಟ್ವಿ ಎಂಬ ಸರಿಯಾದ ಮಾತು. ನಮ್ ಕೈಯಲ್ಲಿ ಆಗ್ಲಿಲ್ಲ ಅನ್ನೋ ಏನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು, ನನ್ನ ಬುದ್ಧಿನೂ ಅಷ್ಟೇ ಅಂತ ಹೇಳಿ ಸರಿಯಿದೆ. ಅದ್ರ ಓದೋದೇ ತಪ್ಪು ಅಂತ ವಾದ ಮಾಡಿದ್ರೆ ತಪ್ಪಾಗುತ್ತೆ. ಈ ಅಂತ ವಾದ ಮಾಡ್ತಾ ಇರೋದು ಧರ್ಮಾನುಷ್ಠಾನ ಮಾಡಕ್ಕೆ ಇವನಿಗೆ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ಇಲ್ಲ ಅಂತ ವಾದ ಮಾಡಬಾರ್ದು. ಏನಂತ ಹೇಳ್ಬೇಕು, ನನ್ನ ಕೈಲಿ ಆಗ ನೀನಾದ್ರೂ ಮಾಡು ಅಂತ ಹೇಳ್ಬೇಕು. ಹೌದ್ ತಾನೆ, ನನ್ನ ಕೈಲಿ ಆಗ ನೀನು ಮಾಡು ಅಂತ ಹೇಳೋದು ಜಾಣತನ. ಅದು ಬಿಟ್ಬಿಟ್ಟು ನಾನ್ ಮಾಡಕ್ ಬರೋದಿಲ್ಲ ಅದಕ್ಕೆ ನೀನು ಮಾಡಬಾರ್ದು, ಯಾರು ಮಾಡ್ಕೊಡೋದು ಅಂದ್ರೆ ತಪ್ಪು. ಚಾರ್ವಾಕ ಅಂತವ್ರು ತಾನು ಹಾಳಾಗ್ತಾನೆ ಮತ್ತು ಉದ್ಧಾರ ಆಗೋರನ್ನ ಹಾಳು ಮಾಡಿಬಿಡ್ತಾನೆ. ಆ ರೀತಿ ಮಾಡೋದಕ್ಕೆ ಹೋಗೋದು ತಪ್ಪದು. ಹೇಳ್ತಾರೆ ನೋಡಿ, ಪ್ರತ್ಯಕ್ಷ ದೈವ ನಿಶ್ಚೇಷ್ಯತೆ ಇದೆ ಚೇತ್ ಸ್ಯಾದೇವಂ ಯದಿ ಅತ್ರ ನ ಕಚಿ ಕಾಚಿತ್ ವಿಪ್ರತಿಪತ್ತಿ. ನೋಡಪ್ಪ, ಧರ್ಮಾದಿಗಳು ಇವೆ ಅಂತ ಹೇಳೋದಕ್ಕೆ ಪ್ರಮಾಣ ಇಲ್ಲ, ಆದ್ದರಿಂದ ಒಪ್ಪೋದಿಲ್ಲ ಅಂತ ಹೇಳ್ತೀಯಲ್ಲ, ಧರ್ಮ ಇಲ್ಲ ಅಂತ ಹೇಳೋದಕ್ಕೂ ಪ್ರಮಾಣ ಇಲ್ಲ. ಎರಡನ್ನೂ ಸ್ವಲ್ಪ ಕಂಪೇರ್ ಮಾಡಿದರೆ ಧರ್ಮ ಇಲ್ಲ ಅಂತ ಹೇಳೋ ಜನ ಒಂದು ಕಡೆಗೆ, ಧರ್ಮ ಇದೆ ಅಂತ ಹೇಳೋ ಜನ ಒಂದು ಕಡೆಗೆ, ಎರಡನ್ನೂ ಸ್ವಲ್ಪ ಯೋಚನೆ ಮಾಡು. ಇದೆ ಅಂತ ಒಪ್ಪೋರ ಸಂಖ್ಯೆನೇ ಜಾಸ್ತಿ ಇದೆ. ಅರ್ಥ ಆಯ್ತಾ? ಹೇಳಿಲ್ಲ, ನಿನ್ನ ಕಳ್ಳರು ಸುಳ್ಳರು ಕೂಡ ಏನು ಮಾಡ್ಕೊಂಡಿರ್ತಾರೆ, ತಮ್ಮದೇ ಒಂದು ಕಾನೂನು ಮಾಡ್ಕೊಂಡಿರ್ತಾರೆ. ಇದು ಧರ್ಮ, ಇದು ಧರ್ಮ ಅಲರ್ಟ್ ಮಾಡ್ತಾರೆ ಹೆಡ್ಡು. ಇವತ್ತು ಈ ಕಡೆ ಹೋಗಿ ಪ್ರಾಪ್ ಮಾಡಬೇಕು, ಇಲ್ಲಿ ಈ ಕಡೆ ದರೋಡೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಬೇರೆ ಕಡೆ ಹೋದರೆ ಪನಿಷ್ ಮಾಡ್ತಾರೆ, ನಾನು ಹೇಳಿದ್ದೇನು ಮಾಡಿದ್ದೇನು ಅಂತ ಹೇಳ್ತಾ. ಅರ್ಥ ಆಯ್ತಾ? ನಿಮ್ಮನ್ನು ಗೆಟ್ ಔಟ್ ಅಂತೀರಿ, ಹೊಡೆದು ಬಿಡ್ತೀರಿ ಅಂತ ಹೇಳ್ತಾ. ಅದು ಅವನಿಗೆ ಒಂದು ನಿಯಮ ಮಾಡ್ಕೊಂಡಿದ್ದಾನೆ, ಏನವನು ಲೀಡರ್ ಮಾತು ಕೇಳಬೇಕು ನಿಯಮ, ಅದು ಗುರುಗಳು ಮಾತು ಕೇಳಬೇಕು ನಿಯಮ, ತಪ್ಪೇನಿದೆ ಅದರೊಳಗೆ? ಸೊ ಧರ್ಮ ಇಲ್ಲ ಅಂತ ಹೇಳೋನು ಕೂಡ ಒಂದು ಧರ್ಮ ಇಟ್ಕೊಂಡಿರ್ತಾನೆ. ಹೇಳಿಲ್ಲ ಏನು ನಂಬೋದಿಲ್ಲ ಅಂತ ಹೇಳೋನು ಕೂಡ ನಾನು ನಂಬೋದಿಲ್ಲ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾನೆ. ಅರ್ಥ ಆಯ್ತಾ? ಅದೇ ರೀ, ಅಂದ್ರೆ ಧರ್ಮ ಅದು ಧರ್ಮ ಆಯ್ತಲ್ಲ, ಹಾಗಿದ್ರೆ ಧರ್ಮ ಇಲ್ಲ ಅಂತ ಹೇಳೋದು ಧರ್ಮ ಆಯ್ತಲ್ಲ. ಸೊ ಇದು ಏನಂತಾರೆ ಅದಕ್ಕೆ, ವ್ಯಾಹತಿ, ಕಾಂಟ್ರಡಿಕ್ಷನ್ ಅಂತ ಹೇಳಕ್ ಹೋಗ್ಬೇಡ. ಏನ ಅಲ್ಲ ಕರೆಯೋದಿಲ್ಲ, ಅಲ್ಲ ಕರೀಲೇಬೇಕಾಗತ್ತೆ. ನೋಡಪ್ಪ, ಎಷ್ಟೋ ಜನ ಹೇಳೋದಿಲ್ಲ, ತಮಾಷೆ ನೋಡಿ ಹೇಳ್ತೀನಿ ಕೇಳಿ. ದೇವ್ರಿಲ್ಲ ಅಂತ ಹೇಳಿ ದೇವ್ರಾಣೆ ಮಾಡಿ ಹೇಳ್ತೇನೆ. ಏನಾಯ್ತ ಒಂದೀಗ, ದೇವ್ರಿಲ್ಲ ದೇವ್ರಾಣೆ ಮಾಡ್ತೇನೆ ಅಂತ ಹೇಳಿದ್ರೆ ದೇವ್ರು ಒಪ್ಪಿದ್ರೆ ಬಿಟ್ಟ ಅವನೀಗ ಒಪ್ಪಿದ್ದಾನೆ. ಏ ನಾನು ಮೂಕ ಅಂತ ಘೋಷಣೆ ಮಾಡ್ತೇನೆ, ಇವೆಲ್ಲ ಒಂದೇ ಮಾತುಗಳು. ಆಡತದಲ್ಲಿ ಇದೆಲ್ಲ ಮೋಸ ಮಾಡಪೂರ್ತಿ ಹೇಳ್ತಾರೆ ಹೊರದು ತಪ್ಪದು. ಇನ್ನೂ ನಿಮ್ಗೆ ಬಹಳ ಜನ ಗೊತ್ತಿರಿ, ಎಷ್ಟೋ ಜನ ಬಾಯಲ್ಲಿ ನಾಸ್ತಿಕರಾಗಿರ್ತಾರೆ, ಒಳಗೊಳಗೆ ನಾಸ್ತಿಕರಾಗಿರ್ತಾರೆ. ಜನಗಳಿಗೆ ಪಾಪ್ಯುಲೇಷನ್ ಟ್ರೆಂಡ್ಗೋಸ್ಕರ ಜನ ಮೆಚ್ಚಬೇಕು ಅಂತೇಳಿ ಜನಗಳ ತಕ್ಕಂತೆ ಇಲ್ಲ ಇಲ್ಲ ಅಂತ ಹೇಳ್ಬಿಡೋದು, ತಾವು ಪರ್ಸನಲಿ ಮಾಡ್ತಿರ್ತಾರೆ ಅವ್ರು. ಅರ್ಥ ಆಯ್ತಾ? ಪ್ರಚಾರಕ್ಕೋಸ್ಕರ ಅಂದ್ರೆ ಕೆಲವರು ಧರ್ಮ ಇದೆ ಅಂತ ಹೇಳೋದು ಪ್ರಚಾರಕ್ಕೋಸ್ಕರ, ಕೆಲವರು ಧರ್ಮ ಇಲ್ಲ ಅಂತ ಹೇಳೋದು ಪ್ರಚಾರಕ್ಕೋಸ್ಕರ. ಮನಸ್ಸಲ್ಲಿ ಎಲ್ಲ ಮಾಡಿಕೊಂಡ್ರು ಕೂಡ ಇಲ್ಲಿರೋದಿಲ್ಲ. ಈಗ ತಮಿಳ್ನಾಡು ಕಡೆಗೆ ಹೋಗ್ತೀವಲ್ಲ, ಜನರಲ್ಲಿ ಏನ್ ತಿಳ್ಕೊಂಡಿದ್ದಾರೆ, ಸ್ವಲ್ಪ ನಾಸ್ತಿಕರು ಜಾಸ್ತಿ ಅಂತ ವಾದ ಅಲ್ಲಿ. ಆದ್ರೆ ಅವ್ರಲ್ಲಿ ಎಷ್ಟು ಜನ ಹೆಚ್ಚು ಗುಡಿ ಇರೋದೆಲ್ಲ ತಮಿಳ್ನಾಡಿನಲ್ಲೇ, ತುಂಬಾ ದೊಡ್ಡ ದೊಡ್ಡ ಗುಡಿ ದೇವಸ್ಥಾನ ಇರೋದೆಲ್ಲ ಕೂಡ ತಮಿಳ್ನಾಡಿನಲ್ಲಿ. ಮತ್ತೆ ಗೌರ್ಮೆಂಟ್ ಸಾಕಷ್ಟು ಸ್ಪೆಂಡ್ ಮಾಡ್ತಾರೆ ಅವ್ರಿಗೆ. ಗೌರ್ಮೆಂಟ್ ಏನೇ ಮಾತಾಡಿದ್ರು ಕೂಡ ಸಿಕ್ಕಾಬಿಟ್ಟೆ ಖರ್ಚು ಮಾಡ್ತಾರೆ ಅದಕ್ಕೋಸ್ಕರ. ಮತ್ತು ತಮಿಳ್ನಾಡು ನಮಸ್ಕಾರ ಮಾಡೋದು ಅಂದರೆ ಒತ್ತೊಂದು ಸಂಘ ಕಟ್ಕೊಂಡ್ಬಿಡ್ತಾರೆ ಅವ್ರು ಹೊತ್ತಿದ್ದನ್ನು ಸಾಷ್ಟಾಗ ನಮಸ್ಕಾರ ಹಾಕ್ಬಿಡ್ತಾರೆ. ದೇವರಿಗೆಲ್ಲ ಉಪನ್ಯಾಸ ಮಾಡಿ ಬಂದಿರ್ತಾರೆ ಈ ಮಧ್ಯ ಅವರು ಹೇಳಿತಾ. ಅಂದರೆ ಅವ್ರಿಗೇನಾಗಿದೆ ಅಂದರೆ ಒಂದು ಜನಗಳನ್ನ ಮೆಚ್ಚುತ್ತೆಂದು ಬಂದುಬಿಟ್ರೆ ಆ ರೀತಿ ಮಾತಾಡ್ತಿರ್ತಾರೆ. ಅದೆಲ್ಲ ಮೋಹಕ. ಧರ್ಮ ಇದೆ ಅಂತ ಹೇಳೋರು ಕೂಡ ಧರ್ಮ ಒಪ್ಪದೆ ಮೋಸ ಮಾಡಲಿಕ್ಕೆ ಹೇಗೆ ಬರುತ್ತೋ, ಧರ್ಮ ಇಲ್ಲ ಅಂತ ಹೇಳೋರು ಹಾಗೆ ಮಾಡ್ತಾರೆ. ಆ ಮಾತುಗಳಿಗೆ ಬೆಲೆ ಇಲ್ಲ. ಸುಮ್ಮನೆ ಏನಾದ್ರು ತೊಗೊಂಡ್ರೆ ಏನೋ ಒಂದು ಧರ್ಮ ಹೋಗ್ತಾನೋ, ಕೊನೆಗೆ ಏನು ಹೇಳಬೇಕು, ಅವ್ರು ಇಷ್ಟು ಬಂದಾಗ ಮಾಡಲಿ ಬಿಡಿ ಅದೊಂದು ಧರ್ಮ ಅಂತಾನೋ ಇಲ್ಲ, ಇಷ್ಟು ಬಂದಾಗ ಮಾಡಿಬಿಡಿ ಅದೊಂದು ಧರ್ಮ. ಅದೇ ಆ ವಾದ ತಾನೇ ಬಂದಿರೋದು. ಯಾರು ಏನು ಬೇಕಾದ್ರೆ ಮಾಡ್ಕೊಡಿ, ಅಡ್ಡಿ ಹೋಗ್ಕೊಡು, ಇವೆಲ್ಲ ವಾದ ಮಾಡಿದ್ರೆ ಏನರ್ಥ? ಒಟ್ಟು ಧರ್ಮ ಇನ್ ಜನರಲ್ ಏನದು ರ್ಯಾಷನಲಿ ಅಕ್ಸೆಪ್ಟೆಡ್ ಕಾನ್ಸೆಪ್ಟ್, ಅದನ್ನು ಎಂದು ಕೂಡ ಏನು ಮಾಡಲಿಕ್ಕೆ ಬರೋದಿಲ್ಲ, ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಶಾದೇವಂ ಯದಿ ಅತ್ರ ನಕಾಚಿತ್ ಪಿ ಪ್ರತಿಪತ್ತಿ ಹೀ ಯತ್ರತೂ ಅಸ್ತಿತ್ವಾಭಿಮಾನ ತತ್ರ ಪಿಶಾಚಾದೌ ವಿವಾ ಪ್ರತ್ಯಕ್ಷಾನುಪಲಂಭ ಪ್ರತ್ಯಕ್ಷಾನುಪಲಂಭ ಸಂದೇಹೇತುರೇ ಭವತೀತಿ ತದಿದ ಮುಕ್ತಂ ಸರ್ವಾಭಿಮತಶೈತಿ. ಇನ್ನು ಹಬ್ಬಬ್ಬ ಅಂದ್ರೆ ಏನು ಹೇಳಬೇಕು? ಇಲ್ಲ ಇಲ್ಲ ಅಂತ ಹೇಳೋದು, ಇದೇ ಇದೆ ಅಂತ ಹೇಳೋದು ಹೇಗಿದೆ ಅಂದರೆ ಒಳ್ಳೆ ಮಾತಾಡ್ತಾರೆ. ಇವತ್ತು ದೆವ್ವ ಇದೆಯೋ ಬಿಡುತ್ತ, ದೆವ್ವದ ಬಗ್ಗೆ ಮಾತಾಡ್ತಾರೆ ಮನುಷ್ಯ ನೋಡಿ. ಇಲ್ಲಿ ಪಿಶಾಚಾರಿಗಳು ಇವೆಯೋ ಇಲ್ಲವೋ ಅಂತ ಪ್ರಶ್ನೆ. ಈಗ ಪಿಶಾಚಾರಿಗಳು ಇದೆಯೋ ಇಲ್ಲವೋ ಏನು ಹೇಳ್ತಾರೆ ಅದಕ್ಕೆ ಜನ ಏನಂತಾರೆ ಅದಕ್ಕೆ? ಈಗ ಸುಮ್ಮನೆ ಒಬ್ಬ ನಾಸ್ತಿಕರು ಕೂಡ ಪಿಶಾಚಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಬಂದರೆ ಏನು ಹೇಳ್ತಾರೆ ಕೊನೆಗೆ? ಯಾರು ಇಲ್ಲ ಅಂತಾರೆ ಇದೆ ಅಂತಾರೆ, ಅಂತೂ ಡೌಟ್ ಅಂದ್ಬಿಡ್ತಾರೆ. ಕೊನೆ ಪಕ್ಷ ಡೌಟ್ ಅನ್ಬೇಕೆ ಹೊರತು ಏನನ್ಬಾರ್ದು ಇಲ್ಲ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಇನ್ನೂ ಕೆಲಸ ಎಷ್ಟೋ ತರ್ತ ಯಾವುದೋ ಒಂದು ಮನೆ ತೊಗೊಳಕ್ಕೆ ಹೋಗ್ತಾರೆ, ಎಲ್ಲ ಫೈನಲ್ ಆಗ್ತಾ ಇರುತ್ತೆ, ಯಾರು ಲಿಟಿಗೇಷನ್ ಇದೆ ಅಂದ್ಬಿಡ್ತಾರೆ. ತಕ್ಷಣ ಏನು ಮಾಡ್ತಾನೆ ಅವನು? ಡ್ರಾಪ್ ಮಾಡಕ್ಕೆ ಹೊರಟ್ಬಿಡ್ತಾರೆ. ಕೆಲವು ಹೇಳ್ತಾರೆ ಹೋಗಿ ಚೀಪಾ ಸಿಗುತ್ತೆ, ನೋಡಪ್ಪ ಲಿಟಿಗೇಷನ್ ಇದೆ ಅಂದಮೇಲೆ ಯಾಕೆ ರಿಸ್ಕ್, ಅದಕ್ಕೆ ಬೇಡ ಅಂದ್ಬಿಡ್ತಾರೆ. ಲಿಟಿಗೇಷನ್ ಇರುತ್ತೋ ಇಲ್ಲೋ ಯಾರೋ ಸುದ್ದಿ ಹಬ್ಬಿಸ್ತ, ತಕ್ಷಣ ಏನು ಮಾಡ್ತಾರೆ? ಯಾಕೆ ಹೆವಿ ಇನ್ವೆಸ್ಟ್ಮೆಂಟ್ ಆಗಲಿ ಯಾಕೆ ಮಾಡ್ಬೇಕು ನಾನು? ಅಕಸ್ಮಾತ್ ಲಿಟಿಗೇಷನ್ ಇಲ್ಲ ಅಂತ ತಿಳ್ಕೊಂಬೋಣ, ಇಲ್ಲ ಅಂತ ತಿಳ್ಕೊಂಬೋಣ, ಮನೆ ಕಳ್ಕೊತೀನಿ. ಅಕಸ್ಮಾತ್ ಇದೆ ಅಂತ ತಿಳ್ಕೊಂಡ್ರೆ ಎಷ್ಟು ತೊಂದರೆ ಆಗುತ್ತೆ ಆಮೇಲೆ? ಅದಕ್ಕೆ ರಿಸ್ಕೇ ಬೇಡ. ಏನನ್ಬಿಡ್ತಾನ ಅವನು? ಬಿಟ್ಬಿಡ. ಸಂದೇಹ ಬಂತೋ ಇಲ್ಲ ಅವನಿಗೆ? ಈಗ ಸಂದೇಹ ಬಂದಾಗಲೂ ಕೂಡ ಏನು ಮಾಡ್ಬೇಕು ನಾವು? ಸಂದೇಹ ಬಂದಾಗಲೂ ಕೂಡ ಯಾವ್ದು ಗಾದ್ರೆ ಸಾವಿರ ಯುಕ್ತಿ ಬರೀಕರು ಭಾರಿ ಚೆನ್ನಾಗಿ ಹೇಳ್ತಾರೆ. ಇದನ್ನು ಧರ್ಮ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಬಂದಾಗ ಧರ್ಮ ಇಲ್ಲ ಅಂತ ವಾದ ಮಾಡಿದ್ರೆ ಏನಾಗುತ್ತೆ, ಧರ್ಮ ಇದೆ ಅಂತ ವಾದ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಧರ್ಮ ಇಲ್ಲ ಅಂತ ತಿಳ್ಕೊ. ಈಗ ಧರ್ಮಾನುಷ್ಠಾನ ಮಾಡಿಬಿಟ್ಟು ನೀವು ಏನಪ್ಪ ನಷ್ಟ ಆಗಿದ್ದು? ಏಕಾಶಿಪಾಸ ಮಾಡಿದ್ವಿ, ತೀರ್ಥಯಾತ್ರೆ ಮಾಡಿದ್ವಿ, ಇದರಿಂದ ಏನು ನಷ್ಟನೇ ಆಗಲಿಲ್ಲ ನಿಮಗೆ, ಗೊತ್ತಾಯ್ತಾ? ಆಮೇಲೆ ನೋಡಿದ್ರೆ ಧರ್ಮ ಇಲ್ಲೇ ಇಲ್ಲ, ನೋ ಪ್ರಾಬ್ಲಮ್. ಆದರೆ ಧರ್ಮ ಇದೆ ಅಂತ ಆಗಿತ್ತೀಗ, ಧರ್ಮ ಇಲ್ಲ ಅಂತ ತಿಳ್ಕೊಂಡು ಆಮೇಲೆ ನರಕಕ್ಕೆ ಹೋಗ್ಬೇಕಾಗುತ್ತೆ, ಗೊತ್ತಾಗುತ್ತಾ? ಅರ್ಥ ಆಯ್ತಾ? ಈಗ ಅಂದ್ಮೇಲೆ ಸೇಫ್ ಟು ಬಿ ಯಾವ್ದಪ್ಪ ಸೇಫರ್ ಸೈಡ್? ಈಗ ಮಾಡೋ ಸೇಫರ್ ಸೈಡ್ ಮಾಡಿ ಏನಾಯ್ತು ಹಬ್ಬಬ್ಬ ಅಂದ್ರೆ ಏನಾಯ್ತು ನಿನಗೀಗ? ಸ್ವಲ್ಪ ಆಯಾಸ ಆಯ್ತು ಅಷ್ಟೇ. ಬಾಯ್ ಆಯಾಸದಿಂದ ನಿನಗೆ ಆರೋಗ್ಯ ಸರಿ ಹೋಯ್ತು. ಏಕೆ ಮಾಡಿದ್ರೆ ಆರೋಗ್ಯ ಸರಿ ಹೋಯ್ತು, ಸಿಕ್ಕಲು ತಿನ್ನಲಿಲ್ಲ, ಆರೋಗ್ಯ ಸರಿ ಇದೆ ನಿನಗೆ. ಇಲ್ಲಂತೂ ಬೆನಿಫಿಟ್ ಇದೆ, ಮುಂದೆ ಸ್ವರ್ಗ ಇದೆ, ಇಲ್ಲೇ ಆರೋಗ್ಯ ಸರಿ ಇದೆ, ನಷ್ಟ ಏನು ನಿನಗೆ? ಇನ್ನು ಮದ್ಯಪಾನ ಇತ್ಯಾದಿ ಮಾಡಿಬಿಟ್ಟೆ ಅಂತ ತಿಳ್ಕೊಂಬೋಣ. ಈ ಆರೋಗ್ಯ ಕೆಡುತ್ತೆ ಅಂತ ಯಾವ ಶಾಸ್ತ್ರ ಹೇಳಬೇಕಾಗಿಲ್ಲ, ಡಾಕ್ಟ್ರೇ ಹೇಳ್ತಾರೆ. ಕುಡಿಬೇಡಿ ಅಂತ ಡಾಕ್ಟ್ರೇ ಹೇಳ್ತಾರೆ, ಅದರಿಂದ ಏನೂ ಇಲ್ಲ, ಅದನ್ನು ಪರಾನು ಇಲ್ಲ, ಈ ಕಾಮನ್ ಸೆನ್ಸ್ ಉಪಯೋಗಿಸು. ಆಗ ನಮಗೆ ಯಾವಾಗಲೂ ಕೂಡ ಹೇಳಿಲ್ಲ, ಈಗ ಒಬ್ಬರು 10:00 ಬಸ್ಸು ಅಂತ ಹೇಳಿದ್ರೆ 11:00 ಅಂತ ಹೇಳಿದ. ಇನ್ನೆಲ್ಲ ಭಾರಿ ದೂರ ಹೋಗ್ಬೇಕಾದ್ರೆ ರಿಜರ್ವೇಷನ್ ಮಾಡಿಸ್ಬಿಟ್ಟಿದ್ದಾನೆ, ಟೈಮ್ ಇಸ್ ಮರೆತ್ಬಿಟ್ಟಿದ್ದಾನೆ. 10:00 11:00 ಅಂತ ಹೇಳ್ತಾನೆ. ಈಗ ಅವನೇನು ಮಾಡ್ಬೇಕು? ಈಗ 10:00 ಹೋದ್ರೆ ಬೆಟ್ರ 11:00 ಹೋದ್ರೆ ಬೆಟ್ರ? 10:00 ಹೋದ್ರೆ 11:00 ಇದ್ರೆ ಪ್ರಾಬ್ಲಮ್ ಇಲ್ಲ, ಯಾತಕ್ಕೆ ಒಂದು ಗಂಟೆ ಕಾಯ್ತಾನೆ ಅಷ್ಟೇ. ಅಕಸ್ಮಾತ್ 10:00 11:00 ಹೋದ್ರೆ ಆಗಿರುತ್ತೆ, ಬಸ್ ಹೋಗ್ಬಿಟ್ಟಿರುತ್ತೆ, ಪೂರ್ತಿ ಕಳ್ಕೊಂಡು ಬಿಡ್ತಾರೆ ಅವರು. ಪರೀಕ್ಷೆನೂ ಹಾಗೇನೆ, 9:00 12:00 2:00 5:00 ಪ್ರಾಬ್ಲಮ್ ಬಂತು. ಏನು ಮಾಡಿದೆ? ಯಾರೋ ಮರ್ತು ಬಿಟ್ಟಿದ್ದಾನೆ. ಆ ಏನು ಮಾಡ್ಬೇಕಾಗ ಅವನು? ಅಕಸ್ಮಾತ್ 9:00 ಹೋದ, ಇಲ್ಲ ಮತ್ತೆ 2:00 ಹೋಗ್ಲಿಕ್ಕೆ ಬರುತ್ತೆ. ಅಕಸ್ಮಾತ್ 9:00 ಇದ್ದು 2:00 ಹೋದ, ಅವಾಗ ಏನಾಗುತ್ತೆ? ಮುಂದಿರುವ ಒಂದು ವರ್ಷ ಹೋಗುತ್ತೆ ಅವನಿಗೆ. ಎಷ್ಟು ಲಾಸ್ ಇದೆ ಅವನಿಗೆ? ಒಂದು ವರ್ಷ. ನಮಗೆ ಒಂದು ಜನ್ಮ ಹೋಗುತ್ತೆ. ಅರ್ಥ ಆಯ್ತಾ? ಒಂದು ಜನ್ಮ ಹಾಳಾಗಿಬಿಡುತ್ತೆ. ಆದ್ರಿಂದನೇ ಒಳ್ಳೇದು ಕೆಟ್ಟದ್ರಲ್ಲಿ ಇದೆ ಅಥವಾ ಇಲ್ಲ ಅಂತ ಡೌಟ್ ಬಂದಾಗ ಒಳ್ಳೇದನ್ನು ಮಾಡೋದು ಒಳ್ಳೇದು, ಬಿಡೋದು ಒಳ್ಳೇದು, ಮಾಡೋದು ಒಳ್ಳೇದು. ಇದನ್ನೆಲ್ಲ ಭಾಳ ವಿಸ್ತಾರವಾಗಿ ಹೇಳ್ತಾರೆ. ನಾಸ್ತಿಕ ವಾದ ಇಲ್ಲೇ ಇದೇ ಪ್ರಸಂಗದಲ್ಲೇ ಹೇಳ್ತಾರೆ. ನಾಸ್ತಿಕ ವಾದ ಬಂದಾಗ ಇದೇ ಅಂತ ತಿಳ್ಕೊಂಡು ಮಾಡೋದು ಯಾವಾಗಲೂ ಒಳ್ಳೇದೇ ಹೊರತು ಎಂದು ಕೆಟ್ಟದ್ದಲ್ಲ. ಆ ರೀತಿ ಯೋಚನೆ ಮಾಡ ಹೋದ ಅಕಸ್ಮಾತ್ ಇದ್ರೆ ಏನು ಮಾಡ್ತೀಯಾ? ಯೋಚನೆ ಮಾಡ್ಬೇಕೋ ಇಲ್ಲೋ ಇದ್ರ, ಅವ್ರು ಯೋಚನೆ ಮಾಡದಂತೆ ಮಾಡಿಬಿಡ್ತಾರೆ, ಸರಿಯಾಗಿ ಅರ್ಥ ಮಾಡುತ್ತೆ. ಅದಕ್ಕೆ ಬಿಸ್ಕೇಟ್ ಮಾಡೋರು ಅಂತ ಹೆಸರು. 11 ಸುಳ್ಳು ಹೇಳಿಬಿಟ್ಟು ಇವನು ಪಾಪ ಎಲ್ಲ ಪ್ರೋಗ್ರಾಮೇ ಹಾಳಾಗೋಯ್ತು ಪೂರ್ತಿಯಾಗಿ. ಕೆಟ್ಟದನ್ನ ರೀತಿ ಮಾಡ್ತಾ ಅವನ್ಯಾಕೆ ಇಂಟರ್ವ್ಯೂ ಕೆಲಸ ಸಿಕ್ಬಿಟ್ರೆ ಕಟ್ಟ ಸುಳ್ಳು ಹೇಳಿರ್ತಾನೆ. ಒಂಬೋದು ಯಾರಿಗೂ ಸಿಗ್ತೇನೆ ಹೊರಟೋಯ್ತು. ಇವನು ಬೆಟರ್ ಪರ್ಸನ್ ಆ್ಯಕ್ಚುಲಿ, ಅವನು ಇವ್ರು ಸಿಕ್ಕೇ ಸಿಗುತ್ತೆ ಕೆಲಸ, ಹೋಗದಂತೆ ಮಾಡಿ ಕಟ್ಟಿ ಕೊಟ್ಬಿಡ್ತಾನೆ. ಈ ರೀತಿ ಮಾಡೋ ಒಂದು ಕುತಂತ್ರ ಇರುತ್ತಲ್ಲ ಲೋಕದಲ್ಲೇ, ಹೇಗೆ ಅವರ ಅಭಿವೃದ್ಧಿ ಸಹಿಸಲಾರದೆ ಮೋಸ ಮಾಡ್ತಾರೋ ಶಾಸ್ತ್ರದಲ್ಲೂ ಕೂಡ ಒಳ್ಳೆ ಉದ್ಧಾರ ಆಗಬಾರದು ಅಂತೇಳಿ ಜನ ಏನ್ ಮಾಡ್ತಾರೆ, ದಾರಿ ತಪ್ಪಿಸ್ತಾರೆ. ಅದಕ್ಕೆ ಅದೆಲ್ಲ ಕೇಳಬಾರ್ದು. ಒಟ್ಟು ಏನ್ ಹಿಡಿಬೇಕು ನಾವಾಗ, ಪ್ರಮಾಣ ಯಾವ್ದು, ಶಾಸ್ತ್ರ ಇದೆ ಇಲ್ಲ ಅಷ್ಟೇ ನಮ್ಮ ಪ್ರಶ್ನೆ. ಶಾಸ್ತ್ರದ ಪ್ರಕಾರ ಇದೆ ಅಂದ್ಮೇಲೆ ಮಾಡಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ ಹೊರತು ರಿಸ್ಕೇ ಇಲ್ಲ. ರೂಲ್ಸ್ ಪ್ರಕಾರ ನಡ್ಕೊಂಡ್ರೆ ನೀವು ಸಮಸ್ಯೆನೇ ಇಲ್ಲ. ರೂಲ್ ಮಾಡಿದವರು ಕಾಪಾಡ್ತಾರೆ, ಫಲಿತವಸ್ಥೆ ನಡ್ಕೊಂಡು ಯಾರು ಕಾಪಾಡ್ತಾರೆ ಇವನ್ನ? ಅರ್ಥ ಆಯ್ತಾ? ಈಗ ಏನ್ ಯೋಚನೆ, ನಮ್ಮಲ್ಲೇ ಆಗ್ಬೇಕು. ಯಜಮಾನ ಇರ್ತಾನೆ, ಯಾರೋ ಒಂದು 10,000 ರೂಪಾಯಿ ಸಾಲ ಕೊಡ್ಬೇಕು, ವಾಪಸ್ ಕೊಡ್ಬೇಕಾಗಿರುತ್ತೆ. ಆಳನ್ನು ಕಳಿಸ್ತಾನೆ, ಇಸ್ಕೊಂಬ ಅಂತ ಕಳಿಸ್ತಾರೆ. ಆಳೇನು ಯೋಚನೆ ಮಾಡ್ಬೇಕು, ಕುತ್ಕೊಳ್ಳೋದು. ಅವ್ರು ಹೋದ್ರೆ ಕೊಡ್ತಾರೋ ಇಲ್ಲೋ ಯಾರಿಗೆ ಗೊತ್ತು, ಅದಕ್ಕೆ ಹೋಗೋದಿಲ್ಲ ಅಂತ ಹೇಳೋದು ತಾನೇ. ಅವ್ರು ಕೊಡ್ತಾರೋ ಬಿಡ್ತಾರೋ, ಅವ್ನು ಹೋಗಿ ಬಂದ ಮೂರು ನಾನು ಕೊಟ್ಟ ಸರಿ, ಕೊಡ್ಲಿಲ್ಲ ಇಲ್ಲ, ಇವನ್ನ ಆಕ್ಷೇಪಣೆ ಮಾಡಾಗಿಲ್ಲ. ಯಾರನ್ನ? ಇವ್ನು ಹೋಗಿ ಬಂದು ಪಾಪ ತನ್ನ ಕೆಲಸ ಮಾಡಿಬಿಟ್ಟಿದ್ದಾನೆ. ಅವನು ಬೈತಾನೆ, ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಲ್ಲ ಅಂತ ಅವನು ಬೈತಾನೆ. ಬಟ್ ಕೊಡ್ಲಿಕ್ಕಿಲ್ಲ ಅಂತ ಹೋಗಿಬಿಟ್ಟು ಇವನು ಬೈತಾನೆ. ಅದು ಅರ್ಥ ಮಾಡ್ಕೊಂಡು ಯಾರ ಜವಾಬ್ದಾರಿ ಎಲ್ಲಿರುತ್ತೋ ಅದರಂತೆ ನಡ್ಕೋಬೇಕೆ ಹೊರತು ಯಾವುದೋ ಮಾಡಿಕೊಡು. ಧರ್ಮಾಧರ್ಮಗಳಲ್ಲಿ ಇವತ್ತಿಂಥ ವಾದಗಳು ತುಂಬ ಬರುತ್ತೆ, ಮನೆಗಳಲ್ಲೇ ಬರುತ್ತೆ. ಅದನ್ನೆಲ್ಲ ಸರಿಯಾಗಿ ಓದ್ಕೊಂಡಿದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ. ಮುಂದೆ ಅದಾದ ಮೇಲೆ ನಚ್ಚ ಸಿದ್ಧಿರ ಅಪ್ರಾಮಾಣಿಕಸ್ಯ ಇತಿಚೇನ್ನ ಮನೆ ಹೇಳ್ತಾ ನೋಡಿ, ನೀವೆಲ್ಲ ಹೇಳ್ತೀರಿ ಅಪ್ರಾಮಾಣಿಕ ಯಾವ ಸಿದ್ಧಿ ಮಾಡ್ಕೋಬೇಕು ಅಂತ ಕೇಳಿದರೆ, ನಚ್ಚ ಸಿದ್ಧಿ ಅಪ್ರಾಮಾಣಿಕ ಇದೇ ವಾಕ್ಯ, ನಚ್ಚ ಸಿದ್ಧಿ ಅಪ್ರಾಮಾಣಿಕಸ್ಯ ಇತಿಚೇತನ. ಅಲ್ರಿ, ಪ್ರಮಾಣ ಕೊಡದೆ ಹೇಗೆ ಸಿದ್ಧಿ ಮಾಡ್ತೀರಿ ಅಂತ ಕೇಳಿದರೆ ಅದೇ ಆನ್ಸರ್, ಸರ್ವಾಭಿಮತೆಯರೇವ ಪ್ರಮಾಣತ್ವ, ಎಲ್ಲರೂ ಒಪ್ಪಿದ್ದಾರೆ ಎಂಬುದೇ ಪ್ರಮಾಣ. ಕೆಲವು ಧರ್ಮಗಳು ಹೇಗೆ ಅಂದರೆ, ಅವರು ಒಪ್ಕೊಳ್ಳೋದೇ ಧರ್ಮ. ಯೂನಿಫಾರ್ಮ್ ಇದೆಯಪ್ಪ ಕಾಲೇಜ್ಗೆ, ಸ್ಕೂಲ್ಗೆ, ಕಾಲೇಜ್ ಯೂನಿಫಾರ್ಮ್ ಮಾಡಿರ್ತಾರೆ. ಅದು ಗೌರ್ಮೆಂಟ್ ಏನು ಹೇಳಿಲ್ಲ ಅದಕ್ಕೆ. ಅದು ಹಾಕೊಂಬರೋದಕ್ಕೆ ಯಾರು ಆಧಾರ? ಈಗ ಯಾರು ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡುತ್ತೆ, ಅದು ಫಾಲೋ ಮಾಡಿದ್ರೆ ಮುಗಿದೋಯ್ತು. ಅದು ಕೋರ್ಟ್ಗೆ ಹೋದ್ರೆ ನಡೆಯುತ್ತೆ. ಮತ್ತೆ ಈಗ ಯಾವುದೇ ಶಾಸ್ತ್ರ ಹೇಳಿಲ್ಲ ಯೂನಿಫಾರ್ಮ್ ಹಾಕೋದು ವಾದ ಮಾಡಾಗಿಲ್ಲ. ನಮ್ಮ ಕಾಲೇಜ್ ರೂಲ್ಸ್ ಅದು ಯೂನಿಫಾರ್ಮ್ ಹಾಕೊಂಡು ಬರಬೇಕು ಅಂತ. ಇದನ್ನು ಹಾಕೋ ಬಂದಿಲ್ಲ, ಆದ್ರಿಂದ ಡಿಸ್ಮಿಸ್ ಮಾಡ್ತೇವೆ ಅಂದ್ರೆ ಎಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾವುದೋ ಒಂದೆರಡು ಸತ್ತು ಬಿಟ್ಟ ಕ್ಷಮೆ ಕೇಳಿದ ನೋ ಪ್ರಾಬ್ಲಮ್. ಬಟ್ ಪ್ರೊಟೆಸ್ಟ್ ಮಾಡಿದ ಅಂದ್ರೆ ಏನ್ ಮಾಡ್ಬೋದು? ಇವರು ಕಳಿಸ್ಬೋದು. ಅದು ಯಾವ್ದಾರು ವೇದದಲ್ಲಿ ಇದೆಯಾ? ಅದು ಯೂನಿಫಾರ್ಮ್ ಡಿಸ್ಮಿಸ್ ಮಾಡ್ಬೋದು, ನರಕಕ್ಕೆ ಹೋಗ್ತಾನೆ ಇದೆಯಾ? ನಿಯಮ ಇವ್ರು ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ಕೊಂಡು ನಿಮ್ಮನ್ನು ಯಾರು ಫಾಲೋ ಮಾಡ್ಬೇಕು? ಆ ಸಂಸ್ಥೆ ಸೇರೋ ಇಚ್ಛೆ ಇದ್ರೆ ಫಾಡ್ಬೇಕು, ಇಲ್ಲ ಸಂಸ್ಥೆ ಸೇರಲೇ ಕೊಡು. ಆ ಸ್ಕೂಲಿಗೆ ಸೇರ್ಬೇಕು ಅಂತಿದ್ರೆ ಎಲ್ಲ ಸ್ಕೂಲ್ಗೆ ಒಂದೇ ಯೂನಿಫಾರ್ಮ್ ಇಟ್ಟಿರಲ್ಲ, ಕೆಲವು ಚೇಂಜ್ ಮಾಡ್ತಾ ಹೋಗ್ತಾರೆ. ಆಯಾ ಸ್ಕೂಲ್ ಆ ಸ್ಕೂಲ್ಗೆ ಸೇರ್ಬೇಕು ಅಂದ್ರೆ ಅದನ್ನೇ ಫಾಲೋ ಮಾಡಬೇಕು, ಇಲ್ಲದೆ ಹೋದ್ರೆ ಸೇರಿಸೋದಿಲ್ಲ ಅಷ್ಟೇ. ಅದೇ ರೀತಿನೇ ಧರ್ಮಾಧರ್ಮದ ಬಗ್ಗೆ ಜನ ಎಲ್ಲ ಒಪ್ಕೊಂಡಿರೋದ್ರಿಂದಾಗಿನೇ ಅದನ್ನೇನೋ ಬೇರೆ ಪ್ರಮಾಣ ಕೊಡಬೇಕಾದ ಕಾರಣ ಇಲ್ಲ. ಯಾವ ಪ್ರಮಾಣ ಸಾಕೋ, ಅವ್ರು ಒಪ್ಕೊಂಡಿದ್ದಾರೆ ಅನ್ನೋ ಪ್ರಮಾಣನೇ ಸಾಕು. ವೆರಿ ಇಂಪಾರ್ಟೆಂಟ್. ಅನ್ಯಥಾ ಸರ್ವವಾಚಿಕ ವ್ಯವಹಾರ ಅಸಿದ್ಧೇಶ್ಚ, ಇಲ್ಲದೆ ಹೋದರೆ ಪ್ರತಿಯೊಂದು ಮಾತಿನ ವ್ಯವಹಾರ ಎಲ್ಲ ನಿಂತೋಗ್ಬಿಡುತ್ತೆ ಅಂತ ಹೇಳಿ. ಇವತ್ತು ಯಾವುದೇ ಒಂದನ್ನು ಒಪ್ಪದೆ ಹೋಗಿಬಿಟ್ರೆ ವ್ಯವಹಾರವೆಲ್ಲ ನಿಂತು ಕೆಟ್ಟ ಹೋಗಿಬಿಡುತ್ತೆ. ಪ್ರತಿಯೊಂದು ಬ್ಯಾಂಕ್ನ ಒಂದು ನಿಯಮ ಇರುತ್ತೆ, ಟ್ರೆಜರಿಗೆ ಒಂದು ನಿಯಮಗಳಿರುತ್ತೆ, ರೋಡ್ ಟ್ರಾಫಿಕ್ ಒಂದು ನಿಯಮ ಇರುತ್ತೆ, ಕೆಲವು ಕಡೆ ಕೀಪ್ ಲೆಫ್ಟ್, ಕೆಲವು ಕಡೆ ಕೀಪ್ ರೈಟ್, ಕೆಲವು ಕಡೆ. ಏ, ನಮ್ಮೂರಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ನಿಮ್ಮೂರಲ್ಲ ನಿಯಮ, ಈ ಊರಲ್ಲಿ ಇರೋದ್ರೆ ಇವ್ರ ನಿಯಮ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಈಗ ಅದು ಎಷ್ಟು ಸಿಂಪಲ್ ಅದು. ಒಂದು ಇಲ್ಲ ಹೋದರೆ ಈ ರೀತಿ ಎಲ್ಲ ಒಪ್ಕೊಳ್ಳದೆ ಹೋಗಿಬಿಟ್ರೆ ಎಲ್ಲ ವ್ಯವಹಾರನೂ ಹಾಳಾಗಿ ಹೋಗುತ್ತೆ. ಪ್ರತಿಯೊಂದಕ್ಕೂ ತಮ್ಮ ದೇವಸ್ಥಾನಗಳಿಗೆ ಕೆಲವು ವ್ಯವಹಾರಗಳಿದೆ. ಕೆಲವು ಪಂಡರಪುರ ಇದೆ, ಅದು ದೇವರನ್ನು ಮುಟ್ಟಿ ಮಾಡ್ಬೋದು ನಾವು. ಅಲ್ಲಿ ಧರ್ಮ ಯಾರು ತಿರುಪತಿಯಲ್ಲಿ ನೋಡ್ಲಕ್ಕೆ ಸಿಕ್ಕರೆ ಪುಣ್ಯ ನಿಮಗೆ. ಫಸ್ಟ್ ಮುಟ್ಟೋ ಪ್ರಶ್ನೆ ಅಲ್ಲ, ದೂರದಿಂದ ನೋಡಿದ್ರು ಭಾರಿ ಶ್ರೇಷ್ಠ. ಕೆಲವು ಕಡೆ ಅಭಿಷೇಕ ಮಾಡಬೇಕು, ವಿಶ್ವನಾಥ ಕಾಶಿಗೆ ಹೋದಾಗ ಅಭಿಷೇಕ ಕೂಡ ಮಾಡ್ಬೋದು, ಬರೀ ಮುಟ್ಟೋದಲ್ಲ, ಅಭಿಷೇಕ ಕೂಡ ಮಾಡ್ಬೋದು. ಆಯಾ ನಿಯಮ ಪಾಲನೆ ಮಾಡ್ಬೇಕು. ಅಲ್ಲಿ ಹಾಗೆ ಮಾಡಿ, ಇಲ್ಲಿ ಹಾಗೆ ಮಾಡಿದ್ರು ಉತ್ತರ ಅಲ್ಲ ಅದಕ್ಕೆ. ಗೊತ್ತಾಯ್ತಾ? ಪ್ರತಿಯೊಂದು ವ್ಯವಹಾರಕ್ಕೂ ಅವ್ರು ಮಾಡ್ಕೊಂಡಿರೋ ಧರ್ಮ ಏನಿದೆ ಅದಕ್ಕೆ ಬೆಲೆ ಇರೋದ್ರಿಂದ ಇದು ಯೂನಿವರ್ಸಲ್ ಕಾನ್ಸೆಪ್ಟ್. ಇದು ಸತ್ಯಂವದ ಧರ್ಮಂಚರ ಅಂಬೋದು ಏನದು? ಇವತ್ತು ಎಂಥ ಕಳ್ಳ ಸುಳ್ಳ ಮೊದಲಾದವರು ಕೂಡ ಸತ್ಯ ಹೇಳಬೇಡ ಅನ್ನೋ ಮಾತನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಹೇಳು ಅನ್ನೋ ಮಾತನ್ನು ಹೇಳೋದು ಸಾಧ್ಯ ಇಲ್ಲ. ಧರ್ಮ ಬಿಡು ಅಂತ ಹೇಳೋದು ಸಾಧ್ಯ ಇಲ್ಲ ಅಂದಮೇಲೆ ಅದು ರ್ಯಾಷನಲಿ ಅಕ್ಸೆಪ್ಟೆಡ್ ಕಾನ್ಸೆಪ್ಟ್ ಆದ್ರಿಂದ ಅದನ್ನ ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ಕೊಡೋದು ರ್ಯಾಷನಲ್ ಅಕ್ಸೆಪ್ಟೆನ್ಸೇ ಅದಿರೋದಕ್ಕೆ ಪ್ರಮಾಣ. ಅರ್ಥ ಆಯ್ತಾ? ರ್ಯಾಷನಲ್ ಅಕ್ಸೆಪ್ಟೆನ್ಸೇ ಇರೋದಕ್ಕೆ ಪ್ರಮಾಣ. ಮುಂದೆ ಹೇಳ್ತಾ, ನಚ ಮಯಾಶ್ರುತಮಿತಿ ತವ ಜ್ಞಾತಕ ಅರ್ಥ ಪುನಃಶಂಕತೆ ನಚೇತಿ ಮಾಭೂತ್ ಧರ್ಮಾದ್ಯಭಾವಸ್ಯ ವಿಷಯತ್ವ ಧರ್ಮಾದಿ ಅಭಾವಸ್ಯ ವಿಷಯತ್ವಾತ್ ವಿಷಯತ್ವ ತತ್ಸಾಧಕ ಪ್ರಮಾಣಾಭಾವ ತಥಾಪಿ ಧರ್ಮಾದೇಹೇ ವಿಷಯತ್ವಾಧಿಕಂ ನಘಟತೆ ಅಪ್ರಾಮಾಣಿಕಸ್ಯ ಪ್ರವೃತ್ತ್ಯನುಪಪತ್ಯ ಸಾಧಯಿತು ಅಶಕ್ಯತ್ವಾದಿ. ಅಪ್ರಾಮಾಣಿಕವಾದದ್ದನ್ನು ಸಾಧನೆ ಮಾಡಕ್ಕೆ ಬರೋದಿಲ್ಲ ಆದ್ದರಿಂದ ಬಿಡ್ತೀನಿ ಅಂದರೆ ಇಲ್ಲ, ಎಲ್ಲರೂ ಒಪ್ಪಿರೋದೇ ಪ್ರಮಾಣ ಅಂಬುದು ಸ್ಪಷ್ಟ ಹೇಳ್ತಾರೆ. ನಿರಾಕರೋತಿ ನಾಯಿ, ಕೆಲವು ಸಂಪ್ರದಾಯ ಅಂತ ಇರುತ್ತೆ, ಅದು ಹಾಗೇನೆ. ಎಲ್ಲೂ ಇಲ್ಲದೆ ಹೋದರೂ ಕೂಡ ಮನೆಯ ಸಂಪ್ರದಾಯ ಆಗಿರುತ್ತೆ, ಅದರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಆ ಸಂಪ್ರದಾಯ ಏನು ಮಾಡಬೇಕಾಗ ಫಾಲೋ ಮಾಡಬೇಕು. ಅದು ವಿರೋಧ ಬಂದರೆ ಬಿಟ್ಬಿಡ್ಬೇಕು ಅಷ್ಟೇ ಹೊರತು, ಅದು ವಿರೋಧ ಇಲ್ಲದ ಎಲ್ಲರೂ ಒಪ್ಪಿರೋ ಸಂಪ್ರದಾಯ ಅಂದರೆ ಮಾಡಲೇಬೇಕು. ಅಸ್ತಿ ತಾವತ್ ಧರ್ಮಾದಿ ವಿಷಯ ಸರ್ವೇಷಾಂ ಆವಿಪಾಲ ಗೋಪಾಲಂ ಅಸ್ತಿತ್ವಾಭಿಮಾನ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಆವಿಪಾಲ ಗೋಪಾಲಂ ಅವಿ ಅಂದ್ರೆ ಕುರಿ, ಗೋ ಅಂದ್ರೆ ಗೋ. ಕುರಿ ಕಾಯನಿಗೂ ದನ ಕಾಯನಿಗೂ ಗೊತ್ತು ಅಂತ ಹೇಳ್ತಾರೆ. ಧರ್ಮ ಅನ್ನೋದ್ರ ಬಗ್ಗೆ ಏನಿದೆ? ಕುರಿ ಕಾಯನು ದನ ಕಾಯನಿಗೂ, ಕುರಿಯ ಕಾಯರು ಧರ್ಮ ಇದೆ. ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಿಂದೆಲ್ಲ ಗೊಬ್ಬರ ಬೇಕು ಅಂತ ಏನು ಮಾಡ್ತಿದ್ರು, ಕುರಿಗಳನ್ನ ಹಾಲ್ಟ್ ಮಾಡಿಸೋದು, ಒಂದು ನೈಟ್ ಹಾಲ್ಟ್ ಮಾಡಿ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ. ಅಷ್ಟದು ಏನು ಇದು ಗೊಬ್ಬರ ಆಗುತ್ತೆ, ಇದಿಷ್ಟು ಉಪಯೋಗ ಬರೋದು. ಅವ್ರ ಕರಾರ ಏನಂದ್ರೆ ಇಷ್ಟು ಕೊಡಬೇಕು ಇಷ್ಟು ಮಾಡಬೇಕು. ಅಷ್ಟು ಕೊಟ್ಟ ಮಾಡಿದ, ನೆಕ್ಸ್ಟ್ ಇನ್ನೊಂದಕ್ಕೆ ಹೊರಟ, ಇಲ್ಲ 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 ಎಲ್ಲ ಒಪ್ಕೊಂಡಾಗಿದೆ ಬೇರೆ ಕಡೆ. ಧರ್ಮ ಅದು, ಮಾತು ಕೊಟ್ಟ ನಡೆಸಬೇಕು. ಧರ್ಮ ತಾನೇ ಇದು, ಕುರಿ ಕಾಯಿಗೂ ಧರ್ಮ ಇದೆ, ದನ ಕಾಯಿಗೂ ಧರ್ಮ ಇದೆ. ಧರ್ಮ ಇಲ್ಲಿ ಚಾರ್ವಾಕರಿ ಮಾತ್ರ ಯಾವ ಧರ್ಮನೂ ಇಲ್ಲ. ಸೊ ದನ ಕಾಯನಿಗಿಂತ ಹೋಪ್ಲೆಸ್ ಅಲ್ಲ ಯಾರು ಇವನು ಚಾರ್ವಾಕ, ದನ ಕಾಯನ ಕುರಿ ಕಾಯನಿಗಿಂತ ಹೋಪ್ಲೆಸ್ಸು. ಅದು ಹೇಳೋದಕ್ಕೋಸ್ಕರ ಆವಿಪಾಲ ಗೋಪಾಲ ಸಿದ್ಧಂ. ಅವಿ ಅಂದ್ರೆ ಕುರಿ, ಆ ಗೋ ಅಂದ್ರೆ ಗೋ. ಆವಿಪಾಲ, ಆ ಅಂದ್ರೆ ಅಪ್ಟು ಅಂತ ಅರ್ಥ. ಆಬಾಲ ವೃದ್ಧರು ಅಂತಾರಲ್ಲ ಹಾಗೆ, ಆ ಅಬಾಲ ವೃದ್ಧರು ಅಂತಾರ. ಆ ಬಾಲ ವೃದ್ಧರು, ಬಾಲರಿಂದ ವೃದ್ಧರ ವರೆಗೆ ಅಂತಾರೆ. ಆ ಅಂದ್ರೆ ವರೆಗೆ ಅಂತ ಅರ್ಥ. ಇಲ್ಲಿ ಆವಿಪಾಲ ಗೋಪಾಲ, ಗೋಪಾಲಂ ಅಸ್ತಿತ್ವಾಭಿಮಾನ ಅಭಿ ಎಲ್ಲ ಕಡೆ ಬರುತ್ತೆ. ಆವಿಪಾಲ ಗೋಪಾಲ ಅಂಬ ಪಂಡಿತ ಪಾಮರ ಅಂತ ಹೇಗೆ ಉಪಯೋಗಿಸ್ತೇವೋ ಹಾಗೆ ಆವಿಪಾಲ ಗೋಪಾಲ ಅಂತ ಉಪಯೋಗಿಸ್ತಾರೆ. ಯಾರಿಗೆ? ಅಜ್ಞಾನಿಗಳಿಗೂ ಗೊತ್ತು ಅಂತ ಅರ್ಥ. ಎಂಥ ಅಜ್ಞಾನಿಗಳಿಗೂ ಕೂಡ ಏನದು ಧರ್ಮದ ಕಾನ್ಸೆಪ್ಟ್ ಇದೆ ಅಂತ. ಅಜ್ಞಾನಿಗಳಿಗೂ ಧರ್ಮದ ಕಾನ್ಸೆಪ್ಟ್ ಇದೆ, ಗೊತ್ತಾಯ್ತಾ? ಅದು ಏನು ಓದು ಬರ ಏನು ಗೊತ್ತಿರೋದಿಲ್ಲ. ಅವನೇನು ಯಾವುದೋ ವಸ್ತು ಕೊಟ್ಟಿದ್ರೆ ವಾಪಸ್ ಕೊಡಬೇಕಾಗಿದೆ. ಅವ್ರು ಕೊಡೋದಿಲ್ಲ ಅಂತಾರೆ, ಹಾಗೆಲ್ಲ ಮಾಡಿಕೊಡೋದು ಹೇಳಿದ್ಮೇಲೆ ವಾಪಸ್ ಕೊಡಬೇಕು. ಮತ್ತೆ ಯಾರು ಬೇಕಾದ್ರೆ ಹೇಳ್ತಾರೆ, ಹೌದಾ? ಧರ್ಮ ಅಲ್ಲ ಇದು, ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಬೇಕು, ಕೊಡೋದಿಲ್ಲ ಅಂತ ಹೇಳಿದ್ರೆ ಕೇಳಬಾರ್ದು. ನೀನು ಇವೆಲ್ಲ ಏನಪ್ಪ, ಒಂದು ತಿಂಗಳು ಟೈಮ್ ಕೊಟ್ಟಿದ್ಯಾ? 15 ದಿವಸ ಕೊತ್ತೆ ಮಾಡಿದ್ರೆ ತಪ್ಪೇ ಅದು, ಅರ್ಥ ಆಯ್ತಾ? ತಿಂಗಳಾಗ ಕೊಡೋದ್ರೆ ಅವನು ತಪ್ಪು, ತಿಂಗಳಿಗಿಂತ ಮುಂಚೆ ಕೇಳಿದ್ರೆ ಇವನು ತಪ್ಪು, ತಿಂಗಳ ಅವನು ತಪ್ಪು. ಇನ್ನು ಹಿಂದೆ ಪಂಚಾಯತಿ ಅಂತ ಇರ್ತಿತ್ತಲ್ಲ, ಪಂಚಾಯತಿಯಲ್ಲಿ ಇರೋರೆಲ್ಲ ಹೆಬ್ಬಟ್ಟೋಗ್ತಾರೆ, ಯಾರೋ ಒಬ್ರು ಬಂದ್ರೆ ಪುಣ್ಯ. ಬಟ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತಾರೆ ಅಂದ್ರೆ ಸಿಂಪಲ್ ಆನ್ಸರ್. ಕೋರ್ಟ್ಗೆ ಈ ಟೈಪ್ ಮಾತಾಡೋದಿಲ್ಲ ಅವರು, ಕೋರ್ಟ್ ಇಷ್ಟೆಲ್ಲ ಮಾಡಿ ಮೋಸ ಆಗಿಬಿಡುತ್ತೆ. ಅಲ್ಲಿ ಮೋಸ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಏನಯ್ಯ ಇದು ಹೌದಾ, ನೀ ಹೇಳಿದ್ದು ಹೌದಾ, ಇಷ್ಟ ಡೈರೆಕ್ಟ್ ಕೇಳ್ತಾನೆ ಹೌದು ಅಂತಾನೆ. ಈಗ ಕೊಡ್ತಿದ್ಯೋ ಇಲ್ಲ ಅಂತ, ಹಾಗಿದ್ರೆ ತಪ್ಪು ಕೊಡು ಅಂತ ಮುಗಿದಾಯ್ತು ಅಷ್ಟೇ. ಒಂದು ದಿವಸ ಇವರಂತೆ ಪೋಸ್ಟ್ಪೋನ್ ಮಾಡೋ ಡೇಟ್ನ ನೆಕ್ಸ್ಟ್ ಡೇಟ್ ತಗೊಳ್ಳೋದು, ವರ್ಷ ಗಟ್ಟೆ ಮಾಡೋದಿಲ್ಲ. ಅಲ್ಲಿ ಸೇಮ್ ಡೇ ಸೆಟ್ಲ್ ಮಾಡಿ ಕಳಿಸ್ಬಿಡ್ತಾ ಇದ್ರು, ಅದಕ್ಕೆ ಎಂಟೈರು ಒಪ್ತಾ ಇದ್ರು. ಅಕಸ್ಮಾತ್ ಓದಿದವನು ತಪ್ಪು ಮಾಡಿದ್ರು ಕೂಡ ಪಂಚಾಯತ್ ಅವ್ರ ಮತ್ತೆ ಅವನು ಒಪ್ಬೇಕಾಗ್ತಿತ್ತು. ಯಾಕಂದ್ರೆ ಅವ್ರ ಬೇಸಿಸ್ ಏನಿತ್ತು ಅದಕ್ಕೆ? ರ್ಯಾಷನಲ್ ವ್ಯಾಲ್ಯೂಸ್. ಅವ್ರು ಮಾತಾಡೋದೆಲ್ಲ ಓದು ಬರೋದ್ರಲ್ಲಿ ಮಾತಾಡ್ತಿರ್ಲಿಲ್ಲ, ತಪ್ಪು ಸರಿ ಅನ್ನೋದ್ರಲ್ಲಿ ಮಾತಾಡ್ತಿದ್ರು. ಅಂದಮೇಲೆ ಎಲ್ಲರಿಗೂ ಏನು ಗೊತ್ತಿದೆ ಅಂತ ಆಯ್ತೀಗ, ಆವಿಪಾಲ ಗೋಪಾಲರಿಗವರಿಗೂ ಕೂಡ ಏನು ಗೊತ್ತಿದೆ, ಧರ್ಮಾಧರ್ಮ ಕಾನ್ಸೆಪ್ಟ್ ಇರೋದ್ರಿಂದ ಅದು ಅಲ್ಲಗಳಿರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸರಿಯಾಗಿ ಮನಸ್ಸಿಗೆ ದೃಢ ಮಾಡ್ಕೋಬೇಕು, ನಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಂಡ್ರೆ ಹೇಳೋದು ಸುಲಭ ಆಗತ್ತ. ಏನ ಎಲ್ಲರೂ ಚಾರ್ವಾಕರೇ ಇವತ್ತಿರೋದು, ಗೊತ್ತಾಯ್ತು? 99% ಚಾರ್ವಾಕರೇ ಇರೋದು. ದೇವಸ್ಥಾನ ಮಠಗಳಲ್ಲೂ ಚಾರ್ವಾಕರು ಇರ್ತಾರೆ, ಗೊತ್ತಾಯ್ತಿಲ್ಲ ಏನ್ ಮಾಡ್ತಾರೆ ನೋಡಿದ್ರೆ. ದುಡ್ಡು ಹಾಕಿದ್ದಾರೆ ಯಾರೋ ಒಬ್ರು, ಆ ಕಡೆ ಈ ಕಡೆ ನೋಡಿದ್ರೆ ಯಾರು ನೋಡಲಿಲ್ಲ, ಒಳಗೆ ಹಾಕೊಂಡ್ಬಿಟ್ಟು. ಈ ಚಾರ್ವಾಕ ತಾನೇ ಇದು, ಯಾಕೆ ಜನ ನೋಡ್ಲಿಲ್ಲ ಅಂದ್ರೆ ಸುಳ್ಳು ಅಲ್ಲ. ದೇವ್ರು ನೋಡ್ತಾರೆ ಇಲ್ಲ ಅಲ್ಲ, ಈಗ ದೇವ್ರು ನೋಡ್ತಾರೆ ಅಂತ ಒಳಗೆ ಹಾಕೋತಿದ್ದಿಲ್ಲ ಅವ್ರು. ಅಂದ್ಮೇಲೆ ಏನಾಯ್ತು, ಈಗ ಅದು ದೇವಸ್ಥಾನದಲ್ಲಿ ಇದ್ರು ಕೂಡ ದೇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅವ್ರು. ಎಷ್ಟೋ ಜನ ಹಳ್ಳಿಯವರು ಇರ್ತಾರೆ ದೇವಸ್ಥಾನಕ್ಕೆ ಬರೋದಿಲ್ಲ, ಅವ್ರು ತಗೊಂಡು ಏ ನಮ್ದಲ್ಲ ಇದು ತಗೋಬಾರ್ದು ಅಂತ ಹೇಳ್ತಾರೆ. ಅವ್ರ ಕಾನ್ಸೆಪ್ಟ್ ಇದೆ, ಈಗ ಅವ್ರು ದೇವ್ರು ನೋಡ್ತಾನೆ ತಲೆಯಲ್ಲಿ ಕೂತಿದೆ. ಅವರಿಗೆ ದೇವ್ರ ಮುಂದೆ ಕೂತ್ರು ದೇವ್ರು ನೋಡೋದಿಲ್ಲ, ಪರದೆ ಹಾಕ್ಬಿಟ್ರೆ ಬೋದೋಯ್ತು ಅಂತ, ದೇವ್ರಿಗೆ ಸ್ಕ್ರೀನ್ ಹಾಕ್ಬಿಟ್ರೆ ಬೋದೋಯ್ತು. ಅಂದರೆ ಚಾರ್ವಾಕ ಕಾನ್ಸೆಪ್ಟ್ ತುಂಬ ಡಾಮಿನೇಟ್ ಆಗುತ್ತೆ. ಯಾಕೆ? ಹೊಸುಬತಿಯ ಮೇಲಿನ್ನೂ ಹಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಮತ್ತು ಎಜುಕೇಷನ್ ಕೊಟ್ಟು ಮಾತ್ರಕ್ಕೇನೆ ಅಯೋಗ್ಯನ ಯೋಗ್ಯನ ಮಾಡೋಕ್ಕಾಗೋದಿಲ್ಲ. ಎಜುಕೇಷನ್ ಕೊಡದೆ ಹೋದರೂ ಯೋಗ್ಯ ಯೋಗ್ಯನಾಗಿರ್ತಾನೆ, ಯೋಗ್ಯನಾಗೋದಿಲ್ಲ. ಭಗವದ್ಗೀತೆ 12ನೇ ಅಧ್ಯಾಯ ಪೂರ್ತಿ ಅದನ್ನು ಹೇಳೋದು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ದುಷ್ಟರ ಸಂಖ್ಯೆ ಜಾಸ್ತಿ ಆದ್ದರಿಂದ ಅವ್ರು ಎಂಥ ಜಾಗ ಕೊಟ್ಟರು ಮೋಸ ಮಾಡ್ತಾರೆ. ಒಳ್ಳೆಯವನಾದರೆ ಎಂದರೂ ಕೊಟ್ಟರು ಸರಿಯಾಗೇ ಇರ್ತಾರೆ. ಆ ದೃಷ್ಟಿಯಲ್ಲಿ ಚಾರ್ವಾಕರು ಎಲ್ಲಿದ್ದಾರೆ ಅಂತ ಕೇಳಬಾರದು. ಪ್ರತಿಯೊಂದು ಕಡೆ ಚಾರ್ವಾಕರಿಂದ ಆ ಮತ ಹೋಗ್ಬೇಕಾದ್ರೆ ಶಾಸ್ತ್ರ ಓದ್ದೋರ್ತು ಹೋಗೋದಿಲ್ಲ. ನಿರಾಕಾರವತಿ ನಾಯಿ ಅಸ್ಥಿ ತಾದಿ ಅಲ್ಲಿರಲಿ. ನಾಳೆ ದಿವಸ ಇನ್ನೂ ಅನೇಕ ವಿಷಯಗಳನ್ನು ಹೇಳ್ತಾರೆ. ವಿಷಯ ಗಟ್ಟಿಯಾದ ಮೇಲೆ ಮುಂದಿನ ಪ್ರಶ್ನೆ, ಇದು ಯಾತಕ್ಕೆ ಬಂದಿರೋದೀಗ? ಅರ್ಜುನ ಆಡಿದ ಮಾತುಗಳು ಸರಿಯಾದ ಮಾತುಗಳಲ್ಲ. ಮತ್ತು ಅರ್ಜುನ ಹತ್ತಿದ್ದ ಯಾವ ದುರ್ಯೋಧನಾದಿಗಳು ಹತ್ತಿದ್ದಾರಲ್ಲ, ಅವರೆಲ್ಲ ಅಳ್ಳಕ್ಕೆ ಯೋಗ್ಯರಾದವರಲ್ಲ. ಈ ಎರಡು ವಿಷಯ ಗಟ್ಟಿ ಮಾಡಬೇಕಾದ್ರೆ ಇಷ್ಟೆಲ್ಲ ತೀರ್ಮಾನ ಮಾಡಬೇಕು. ಆಗ ಮೊದಲನೇ ಶ್ಲೋಕ ಎರಡನೇ ಶ್ಲೋಕ ತಿಳಿದಾಗ ಲೆಕ್ಕ. ಹಾ ಹಾ ಓಂ ಜನ್ಮಾದ್ಯಸ್ಯ ಯತೋನ್ಮಯಾಚಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿ